ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪರದೈಸು. ನಮ್ಮ ಹಿಂದಿನ ಪಾಠದಲ್ಲಿ ಶಿಕ್ಷೆಯು ಎಂದಿಗೂ ಮುಕ್ತಾಯವಾಗದ ಸ್ಥಳವಾಗಿರುವ ನರಕದ ಕುರಿತು ಆಲೋಚಿಸಿಕೊಂಡೆವು. ನರಕವು ಸೈತಾನನಿಗೂ ಮತ್ತು ಅವನ ದೂತರಿಗೂ ಸೃಷ್ಟಿಸಲ್ಪಟ್ಟಿರುವ ಭಯಂಕರವಾದ ಸ್ಥಳ. ದೇವರು ಸ್ಥಾಪಿಸಿರುವ ರಕ್ಷಣೆಯ ಮಾರ್ಗವನ್ನು ಅಲಕ್ಷ್ಯ ಮಾಡುವ ಪ್ರತಿಯೊಬ್ಬರೂ ದೇವರಿಂದ ಎಂದೆಂದಿಗೂ ಬೇರ್ಪಟ್ಟವರಾಗಿ ಅಲ್ಲಿಗೆ ಹೋಗುತ್ತಾರೆ. ಅದಕ್ಕಾಗಿಯೇ ಪವಿತ್ರ ಗ್ರಂಥವು ಹೀಗೆ ಹೇಳುತ್ತದೆ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಪ್ರಕಟಣೆ 20:15. ಖಂಡಿತವಾಗಿಯೂ ಮನುಷ್ಯನು ಆಲೋಚಿಸುವುದಕ್ಕೆ ಸಾಧ್ಯವಾಗದಿರುವಂತಹ ಹೆಚ್ಚು ಭಯಂಕರವಾದ ವಿಷಯ ಈ ನರಕ ಎನ್ನುವುದು. ಆದಾಗ್ಯೂ ಮನುಷ್ಯನ ಆತ್ಮವು ಆಲೋಚಿಸುವುದಕ್ಕೆ ಸಾಧ್ಯವಾದಂತ ಒಂದು ಅತಿ ಅದ್ಭುತವಾದ ಒಂದು ವಿಷಯವನ್ನು ನೋಡಿಕೊಳ್ಳುವುದಕ್ಕೆ ಏರ್ಪಾಟು ಮಾಡಿಕೊಂಡಿದ್ದೇವೆ. ಅದು ಪರದೈಸು ಎಂಬುದಾಗಿ ಸಹ ಕರೆಯಲ್ಪಡುವ ಪರಲೋಕ ಎನ್ನುವ ವಿಷಯ. ಎಂತಹ ವ್ಯಕ್ತಿಯು ಪರದೈಸನ್ನು ಪ್ರವೇಶಿಸುತ್ತಾನೆ ಎಂಬುದಾಗಿ ಮತ್ತು ಇದರ ಕುರಿತು ಇನ್ನೂ ವಿವಿಧ ರೀತಿಯ ಕಲ್ಪನೆಗಳನ್ನು ಜನರು ಹೊಂದಿದ್ದಾರೆ. ಉದಾಹರಣೆಗಾಗಿ ಪೌವರ್ತ್ಯ ಧರ್ಮಗಳಿಗೆ ಸಂಬಂಧಪಟ್ಟವರು ನಂಬುವುದೇನೆಂದರೆ, ವ್ಯತ್ಯಾಸವುಳ್ಳ ಮಟ್ಟಗಳ ಸಂತೋಷದೊಂದಿಗೆ ಅನೇಕ ಪರಲೋಕಗಳು ಅಂದರೆ ಪರದೈಸುಗಳು ಇವೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತನ್ನ ಕೆಲಸಗಳಿಗನುಸಾರವಾಗಿ ಅಲ್ಲಿಗೆ ಹೋಗುತ್ತಾನೆ ಎಂಬುದು. ಇತರರು ಆಲೋಚಿಸುವುದೇನೆಂದರೆ, ಒಬ್ಬ ವ್ಯಕ್ತಿಯು ಮೊದಲು ನರಕವನ್ನು ಹಾದು ಹೋಗಲೇಬೇಕು ಮತ್ತು ಅವನು ತನ್ನ ಪಾಪದ ಸಾಲವನ್ನು ಪಾವತಿಸಿದ ನಂತರ ಅವನು ಪರದೈಸಿಗೆ ವರ್ಗಾಯಿಸಲ್ಪಡುತ್ತಾನೆ ಎಂಬುದು. ಇನ್ನೂ ಕೆಲವರು ಪರದೈಸು ಎನ್ನುವುದು ಯಾರು ತಮ್ಮ ಧಾರ್ಮಿಕ ಕರ್ತವ್ಯವನ್ನು ನಂಬಿಗಸ್ತಿಕೆಯಿಂದ ಮಾತಾಡುತ್ತಾರೋ ಅಂಥವರಿಗಾಗಿ ದೇವರು ಕಾದಿರಿಸಿರುವಂತಹ ಒಂದು ಸ್ಥಳ ಮತ್ತು ಜನರು ತಿನ್ನುವ ಕುಡಿಯುವ ಮತ್ತು ಸಂತೋಷವನ್ನು ಹಿಂಬಾಲಿಸಿ ಹೋಗುವ ಒಂದು ಸ್ಥಳ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಪರದೈಸಿನ ಕುರಿತಾಗಿ ಮತ್ತು ಅಲ್ಲಿಗೆ ಹೇಗೆ ಹೋಗಬೇಕೆನ್ನುವುದರ ಕುರಿತಾಗಿ ಮನುಷ್ಯನು ನಿಶ್ಚಿತವಾಗಿ ಅನೇಕ ಕಲ್ಪನೆಗಳನ್ನು ಹೊಂದಿದ್ದಾನೆ. ಹೀಗಿದ್ದರೂ ಪರದೈಸಿನ ಕುರಿತು ಜನರು ಏನು ಅಂದುಕೊಂಡಿದ್ದಾರೆ ಎನ್ನುವುದರ ಕುರಿತಾಗಿ ಅಲ್ಲ, ಆದರೆ ದೇವರು ತನ್ನ ಪರಿಶುದ್ಧ ವಾಕ್ಯದಲ್ಲಿ ಇದರ ಕುರಿತು ಏನು ಹೇಳಿದ್ದಾನೆ ಎನ್ನುವುದು ಈ ದಿನದ ನಮ್ಮ ಚಿಂತನೆಯಾಗಿದೆ. ಪರದೈಸು ಎನ್ನುವ ಸ್ಥಳವು ಪ್ರವಾದಿಗಳ ಗ್ರಂಥಗಳಲ್ಲಿ ಅನೇಕ ಹೆಸರುಗಳನ್ನು ಹೊಂದಿವೆ. ಇದು ಪರಲೋಕ, ದೇವರ ಸಿಂಹಾಸನ, ದೇವರ ಸಾನ್ನಿಧ್ಯ, ದೇವರ ಮನೆ, ಪರಿಶುದ್ಧನಾದ ದೇವರು ವಾಸಿಸುವ ಸ್ಥಳ, ಪರಿಶುದ್ಧ ಪಟ್ಟಣ, ಜೀವಿಸುವ ದೇವರ ಪಟ್ಟಣ, ಪರಲೋಕದ ಯೆರೂಸಲೇಮು, ಪರಿಶುದ್ಧ ದೂತರುಗಳು ಮತ್ತು ಕುರಿಮರಿಯ ಮನೆ, ಕರ್ತನಾದ ಯೇಸುವಿನ ಮತ್ತು ಆತನ ಶ್ರೇಷ್ಠವಾದ ಮಹಿಮೆಯ ಸನ್ನಿಧಿ, ಪರಲೋಕದಲ್ಲಿ ಹೆಸರುಗಳು ಬರೆಯಲ್ಪಟ್ಟರುವ ದೇವಜನರ ಮನೆ ಎಂಬುದಾಗಿ ಕರೆಯಲ್ಪಟ್ಟಿದೆ. ಕರ್ತನಾದ ಯೇಸು ಪರದೈಸನ್ನು ನನ್ನ ತಂದೆಯ ಮನೆ ಎಂಬುದಾಗಿ ಕರೆದಿದ್ದಾನೆ, ಯಾಕೆಂದರೆ ಆತನು ಪರಲೋಕದಲ್ಲಿ ಹುಟ್ಟುವುದಕ್ಕಿಂತ ಮೊದಲು ಅಲ್ಲಿಯೇ ಇದ್ದನು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಪರದೈಸು ದೇವರ ವಾಸಸ್ಥಳ. ನಾವು ನೋಡಿದ ಹಾಗೆ ದೇವರು ಎಲ್ಲಾ ಕಡೆಯೂ ಇದ್ದಾನೆ. ಆದಾಗ್ಯೂ ಪರಿಶುದ್ಧನಾದ ಪ್ರಕಾಶಮಾನವಾದ ಸುಂದರವಾದ ನಕ್ಷತ್ರಗಳಿಗಿಂತ ಬಹುದೂರದಲ್ಲಿರುವ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ದೇವರು ತನ್ನ ಮಹಿಮೆಯೊಂದಿಗೆ ವಾಸಿಸುತ್ತಾನೆ. ಅದು ಮಹೋನ್ನತನ ಮಗನಾಗಿರುವ ಯೇಸು, ಸರ್ವಶಕ್ತನ ಬಲಭಾಗದಲ್ಲಿ ತನ್ನ ಸಿಂಹಾಸನದಲ್ಲಿ ಕುಳಿತಿರುವ ಸ್ಥಳವಾಗಿದ್ದು, ತಾನು ಲೋಕಕ್ಕೆ ಹಿಂದಿರುಗಿ ಬಂದು ಅದಕ್ಕೆ ತೀರ್ಪು ಮಾಡಿ ಅದನ್ನು ನವೀಕರಿಸುವುದಕ್ಕಾಗಿ ಕಾಯುತ್ತಾ ಕುಳಿತಿರುವ ಸ್ಥಳವಾಗಿದೆ. ಅದಲ್ಲದೆ ಪರದೈಸು ಸಾವಿರಾರು ಸಾವಿರಾರು ದೂತರುಗಳು ಕರ್ತನಾದ ಯೇಸುಕ್ರಿಸ್ತನೆಂಬ ಕುರಿಯಾದ ಆತನ ರಕ್ತದ ಮೂಲಕ ದೇವರು ತನಗಾಗಿ ವಿಮೋಚಿಸಿದ ಜನರ ದೊಡ್ಡ ಗುಂಪಿನೊಂದಿಗೆ ಒಟ್ಟಾಗಿ ಸಿಂಹಾಸನವನ್ನು ಸುತ್ತುವರಿದಿರುವ ಸ್ಥಳವಾಗಿದೆ. ಸುವಾರ್ತೆಯ ಪುಸ್ತಕದ ಕೊನೆಯಲ್ಲಿ ಪ್ರಕಟಣೆಯ ಪುಸ್ತಕದ ಕೊನೆಯ ಎರಡು ಅಧ್ಯಾಯಗಳಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆಯಲ್ಪಟ್ಟಿದೆಯೋ ಅಂಥವರಿಗಾಗಿ ಕರ್ತನು ಉಂಟು ಮಾಡಿರುವ ಪರಿಶುದ್ಧ ಪಟ್ಟಣವಾದ ಪರದೈಸನ್ನು ತೋರಿಸುವುದಕ್ಕೆ ದೇವರು ತನ್ನ ಅಪೋಸ್ತಲನಾದ ಯೋಹಾನನಿಗೆ ಒಂದು ದರ್ಶನವನ್ನು ಕೊಟ್ಟನು. ಪರದೈಸು ಎಂಬ ಪಟ್ಟಣದ ಕುರಿತಾಗಿ ವಾಕ್ಯವು ಹೇಳುವುದನ್ನು ಕೇಳಿಸಿಕೊಳ್ಳಿರಿ. ದೇವರಾತ್ಮವಶನಾದ ನನ್ನನ್ನು ಆತನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ, ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು. ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು. ಅದಕ್ಕೆ 12 ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ದೇವದೂತರಿದ್ದರು. ಪ್ರಕಟಣೆ 21:10-12. ಪಟ್ಟಣವು ಚಚ್ಚೌಕವಾಗಿದೆ. ಅದರ ಉದ್ದವು ಅದರ ಅಗಲದಷ್ಟಿದೆ. ಪಟ್ಟಣದ ಪ್ರಾಕಾರದ ಅಸ್ಥಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. 12 ಹೆಬ್ಬಾಗಿಲುಗಳು 12 ಮುತ್ತುಗಳಾಗಿದ್ದವು. ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು. ಪಟ್ಟಣದಲ್ಲಿ ನಾನು ದೇವಾಲಯವನ್ನೂ ಕಾಣಲಿಲ್ಲ, ಯಾಕೆಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಯಾದ ಆತನು ಅದರ ದೇವಾಲಯವಾಗಿದ್ದಾರೆ. ಪಟ್ಟಣಕ್ಕೆ ಬೆಳಕು ಕೊಡುವುದಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು. ಅದರ ಬೆಳಕಿನಿಂದ ಸರ್ವ ಜನಾಂಗದವರು ಸಂಚಾರ ಮಾಡುವರು. ಅದರ ಬಾಗಿಲುಗಳನ್ನು ಹಗಲಿನಲ್ಲಿ ಮುಚ್ಚುವುದೇ ಇಲ್ಲ, ರಾತ್ರಿಯಂತೂ ಅಲ್ಲಿಲ್ಲ. ಅದರಲ್ಲಿ ಹೊಲೆಯಾದದ್ದೊಂದೂ ಸೇರುವುದಿಲ್ಲ. ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯಲ್ಲಿ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಇದನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ, ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿಯಲ್ಲಿರುವುದಿಲ್ಲ. ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗಯುಗಾಂತರಗಳಲ್ಲಿಯೂ ಆಳುವರು. ಪ್ರಕಟಣೆ 22:1-5. ಈ ಪ್ರಕಾರ ದೇವರು ತನ್ನ ರಕ್ಷಣೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವರಿಗಾಗಿ ಸಿದ್ಧಪಡಿಸಿರುವ ಪರಿಶುದ್ಧ ಪಟ್ಟಣವನ್ನು ಯೋಹಾನನಿಗೆ ತೋರಿಸಿದನು. ಈ ದಿನ ನಾವು ಹೊರಡುವ ಸಮಯದಲ್ಲಿ ಪರದೈಸಿಗೆ ನಡೆಸುವಂತಹ ಮಾರ್ಗದ ಕುರಿತು ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳಿದ್ದಾನೋ ಅದರ ಕುರಿತು ಆಲೋಚಿಸೋಣ. ನಾವು ಪರದೈಸಿಗೆ ಹೋಗುತ್ತೇವೆ, ಆದರೆ ನರಕಕ್ಕೆ ಹೋಗುವುದಿಲ್ಲ ಎನ್ನುವುದನ್ನು ನಾವು ಹೇಗೆ ನಿಶ್ಚಿತಪಡಿಸಿಕೊಳ್ಳಲು ಸಾಧ್ಯ? ಮೆಸ್ಸಿಯನಾದ ಯೇಸು ತನ್ನ ಶಿಷ್ಯರಿಗೆ ದೇವರ ಮನೆಗೆ ಸಂಬಂಧಿಸಿದಂತೆ ಮತ್ತು ಅಲ್ಲಿಗೆ ಮುನ್ನಡೆಸುವ ಮಾರ್ಗದ ಕುರಿತು ಹೇಳಿರುವುದನ್ನು ನೀವು ಜ್ಞಾಪಿಸಿಕೊಳ್ಳುತ್ತೀರಾ? ಆತನು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ. ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೋಹಾನ 14:1-6. ಇದನ್ನೇ ಮೆಸ್ಸಿಯನಾದ ಯೇಸು ಹೇಳಿದ್ದು. ಆತನೇ ಸ್ವತಃ ಮಾರ್ಗವಾಗಿದ್ದಾನೆ. ಯಾವನಾದರೂ ಮಹೋನ್ನತ ದೇವರ ಮಗನ, ಅಂದರೆ ಪರಿಶುದ್ಧ ವಿಮೋಚಕನ ಮೂಲಕವಾಗಿ ಬರದ ಹೊರತು ದೇವರ ಪರಿಶುದ್ಧ ಸನ್ನಿಧಿಗೆ ಪ್ರವೇಶಿಸುವುದಕ್ಕಾಗುವುದಿಲ್ಲ, ಎಂದಿಗೂ ಇಲ್ಲ. ಅದನ್ನೇ ವಾಕ್ಯವು ತಿಳಿಸುತ್ತದೆ. ಏನೆಂದರೆ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಅಪೊಸ್ತಲರ ಕೃತ್ಯ 4:12. ದೇವರು ಒಬ್ಬನೇ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. 1 ತಿಮೋತಿ 2:5-6. ದೇವರಿಂದ ಬಂದಂತಹ ಮಧ್ಯಸ್ಥನಾಗಿರುವ ಯೇಸುಕ್ರಿಸ್ತನು ಪರದೈಸಿಗೆ ನಡೆಸುವಂತಹ ರಕ್ಷಣೆಯ ಮಾರ್ಗವಾಗಿದ್ದಾನೆ. ಪಾಪಿಗಳನ್ನು ದೇವರ ಬಳಿಗೆ ಕರೆತರುವ ಕ್ರಮದಲ್ಲಿ ಕ್ರಿಸ್ತನು ಲೋಕದಲ್ಲಿ ಹುಟ್ಟಿದನು. ಭೂಮಿಯ ಮೇಲೆ ಪರಿಶುದ್ಧ ಜೀವಿತವನ್ನು ಜೀವಿಸಿದನು. ಪಾಪಕ್ಕಾಗಿ ಸಂಪೂರ್ಣವಾದ ಯಜ್ಞದ ಹಾಗೆ ತನ್ನ ರಕ್ತವನ್ನು ಸುರಿಸಿದನು ಮತ್ತು ಮೂರನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಆತನ ಮೂಲಕವಾಗಿ ಹೊರತು ದೇವರ ಬಳಿಗೆ ಯಾರೂ ಬರುವುದಕ್ಕಾಗುವುದಿಲ್ಲ. ನೀವು ಅದನ್ನು ನಂಬುತ್ತೀರಾ? ಮೆಸ್ಸಿಯನಾದ ಯೇಸು ಪಾಪಿಗಳನ್ನು ದೇವರ ಸನ್ನಿಧಿಗೆ ತರುವಂತಹ ಒಂದೇ ಮಾರ್ಗವಾಗಿದ್ದಾನೆ ಎನ್ನುವುದನ್ನು ನೀವು ನೋಡಿದ್ದೀರಾ? ಬಹುಶಃ ನಾವು ಇದನ್ನು ಒಂದು ಚಿಕ್ಕ ಕಥೆಯಿಂದ ಉದಾಹರಿಸಬಹುದು. ಒಬ್ಬನೊಬ್ಬ ಮನುಷ್ಯನು ಒಂದು ಸಣ್ಣ ಹಳ್ಳಿಯಿಂದ ದೂರದಲ್ಲಿರುವ ಒಂದು ಪೊದೆಯಲ್ಲಿ ವಾಸಿಸುತ್ತಿದ್ದನು. ಇವನು ಬಟ್ಟೆಗಳನ್ನು ಧರಿಸದಿರುವ ಒಂದು ಬುಡಕಟ್ಟು ಜನರಿಗೆ ಸೇರಿದವನಾಗಿದ್ದಾನೆ. ಇವರು ತಮ್ಮ ಸೊಂಟದ ಸುತ್ತಲೂ ಒಂದು ರೀತಿಯ ಪಟ್ಟಿಯನ್ನು ಧರಿಸುತ್ತಿದ್ದರು. ಈ ಮನುಷ್ಯನಿಗೆ ಒಂದು ತುಂಡು ಭೂಮಿ ಇದ್ದು ಅವನು ಅದನ್ನು ವ್ಯವಸಾಯ ಮಾಡುತ್ತಿದ್ದನು. ಆದರೆ ಇವನಿಗಿಂತ ಬಲಿಷ್ಠನಾಗಿದ್ದ ಯಾವನೋ ಒಬ್ಬನು ಬಂದು ಅವನ ಭೂಮಿಯನ್ನು ಕದ್ದುಕೊಂಡನು. ಇದರಿಂದ ಅವನಿಗೆ ವ್ಯವಸಾಯ ಮಾಡುವುದಕ್ಕೆ ಜಾಗವಿಲ್ಲದಂತಾಯಿತು. ಇವನು ತನ್ನ ಭೂಮಿಯನ್ನು ಹಿಂದಕ್ಕೆ ಪಡೆದುಕೊಳ್ಳುವುದಕ್ಕೆ ಯಾರು ಇವನಿಗೆ ಸಹಾಯ ಮಾಡಲಿಲ್ಲ, ಯಾಕೆಂದರೆ ಅವರಿಗೆ ಕೊಡುವುದಕ್ಕೆ ಅವನ ಬಳಿಯಲ್ಲಿ ಹಣವಿರಲಿಲ್ಲ. ಒಂದು ದಿನ ಇವನಿಗೆ ಒಂದು ಕಲ್ಪನೆ ಬಂತು. ಏನೆಂದರೆ ಮುಖ್ಯ ಪಟ್ಟಣಕ್ಕೆ ಹೋಗಿ ಅಲ್ಲಿರುವ ದೇಶವನ್ನಾಳುವ ಅಧ್ಯಕ್ಷನನ್ನು ಕಂಡು ತನಗೆ ಸಹಾಯ ಮಾಡುವಂತೆ ಕೇಳಿಕೊಳ್ಳಬೇಕು. ಯಾಕೆಂದರೆ ಆ ಅಧ್ಯಕ್ಷನು ಒಬ್ಬ ನ್ಯಾಯವಂತನು ಮತ್ತು ಕನಿಕರವುಳ್ಳ ಮನುಷ್ಯನೆಂಬುದನ್ನು ಅವನು ಕೇಳಿಸಿಕೊಂಡಿದ್ದನು. ಹಾಗಾಗಿ ಅವನು ಎದ್ದು ಬಹಳ ದೂರ ನಡೆದು ಆ ದೊಡ್ಡ ಪಟ್ಟಣಕ್ಕೂ ಮತ್ತು ಅಧ್ಯಕ್ಷೆಯ ಅರಮನೆಗೂ ಬಂದನು. ಓಹೋ, ಎಂತಹ ದೊಡ್ಡದಾದ ಮತ್ತು ಸುಂದರವಾದ ಮನೆ ಅದು! ಕೊಳಕಾಗಿಯೂ ಮತ್ತು ಬೆತ್ತಲೆಯಾಗಿಯೂ ಇದ್ದ ಅವನು ಆ ಮನೆಯ ಹೊರಬಾಗಿಲಿನ ಹತ್ತಿರಕ್ಕೆ ಬಂದು ಒಳಕ್ಕೆ ಹೋಗಲು ಪ್ರಯತ್ನಿಸಿದಾಗ ಅಲ್ಲಿದ್ದ ಒಬ್ಬ ಕಾವಲುಗಾರನು ಅವನಿಗೆ, ಹೇ, ಯಾರ್ ನೀನು? ಏನು ಮಾಡಲು ಪ್ರಯತ್ನಿಸುತ್ತಿರುವೆ ಎಂದು ಕೇಳಲು ಅವನು, ನಾನು ಅಧ್ಯಕ್ಷನನ್ನು ಕಾಣಬೇಕು ಅಂದನು. ಅದಕ್ಕೆ ಆ ಕಾವಲುಗಾರನು, ಹಾ, ಇಷ್ಟ ಬಂದವರೆಲ್ಲ ಇಲ್ಲಿ ಒಳಗೆ ಹೋಗಬಹುದೆಂದು ನೀನು ಯೋಚಿಸುತ್ತೀಯಾ? ನಿನ್ನನ್ನು ನೋಡಿಕೊ, ಕೊಳಕಾಗಿ ಮತ್ತು ಬೆತ್ತಲೆಯಾಗಿ ಇಲ್ಲಿಗೆ ಬರಬಾರದೆಂದು ನಿನಗೆ ಗೊತ್ತಿಲ್ಲವೋ? ಇಲ್ಲಿಂದ ದೂರವಿರು, ಇಲ್ಲದಿದ್ರೆ ನಾನು ನಿನ್ನನ್ನು ಸೆರೆಯಲ್ಲೇ ಹಾಕ್ತೇನೆ ಅಂದನು. ಹಾಗಾಗಿ ಆ ಬಡ ಮನುಷ್ಯನು ಹಿಂದಿರುಗಿ ದೂರ ಹೋದನು. ಆದರೆ ಅವನು ನಿರಾಶನಾಗಲಿಲ್ಲ. ಅವನು ಮತ್ತೆ ಹೋಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಬೇಡಿಕೊಳ್ಳುತ್ತಲೇ ಇದ್ದನು. ಅನಂತರ ಅವನು ದುಬಾರಿಯಲ್ಲದ ಕೆಲವು ಬಟ್ಟೆಗಳನ್ನು ಕೊಂಡು ತಂದನು. ಸ್ನಾನ ಮಾಡಿಕೊಂಡು ಬಟ್ಟೆ ಧರಿಸಿ ಆ ಅಧ್ಯಕ್ಷನ ಅರಮನೆಗೆ ಹಿಂದಿರುಗಿ ಹೋದನು. ಅವನು ಹೊರಬಾಗಿಲಿನ ಹತ್ತಿರ ಬರುತ್ತಿದ್ದಂತೆ ಕಾವಲುಗಾರನು ಅವನಿಗೆ, ನೀನು ಬಟ್ಟೆಯನ್ನು ಧರಿಸಿದ್ದಿ, ಆದರೆ ದೇಶದ ಅಧ್ಯಕ್ಷನ ಮುಂದೆ ಬರುವುದಕ್ಕೆ ಅವಕಾಶ ಕೊಡುವಷ್ಟು ನಿನ್ನ ಬಟ್ಟೆಗಳು ಉತ್ತಮವಾಗಿಲ್ಲ, ಮತ್ತು ನಿನ್ನ ಉಡುಪು ಉತ್ತಮವಾಗಿದ್ದರೂ ಸಹ ನೀನು ಒಳಗೆ ಹೋಗುವುದಕ್ಕಾಗುವುದಿಲ್ಲ. ಯಾಕೆಂದರೆ ಅಧ್ಯಕ್ಷನ ಮನೆಯೊಳಗೆ ಹೋಗುವುದಕ್ಕೆ ಒಂದು ವಿಶೇಷವಾದ ಅನುಮತಿಯನ್ನು ನೀನು ಹೊಂದಿರಬೇಕು. ಒಳಗೆ ಹೋಗುವುದಕ್ಕೆ ನಿನಗೆ ಅಧಿಕಾರವಿಲ್ಲ, ಈಗ ಹೋಗು ಅಂದನು. ಇದರಿಂದ ಆ ಮನುಷ್ಯನು ನಿರಾಶನಾಗ್ತಾನೆ. ಮತ್ತು ಏನ್ ಪ್ರಯೋಜನವಾಯಿತು? ಇಷ್ಟೆಲ್ಲಾ ತೊಂದರೆಗಳನ್ನು ಹಾದು ಹೋದರೂ ದೇಶದ ಅಧ್ಯಕ್ಷನ ಹತ್ತಿರ ಹೋಗಲಾಗಲಿಲ್ಲ ಅಂದುಕೊಂಡನು. ಅವನ ಭರವಸೆ ಹೊರಟು ಹೋಯಿತು. ದಿಗಿಲುಗೊಂಡವನಾಗಿ ರಸ್ತೆಯ ಪಕ್ಕದಲ್ಲಿ ಕೂತುಕೊಂಡನು. ಹೇಗೂ ಇದೆಲ್ಲ ನೋಡುತ್ತಿರುವ ವೇಳೆಯಲ್ಲಿ ದೇಶದ ಅಧ್ಯಕ್ಷನು ಅವನನ್ನು ನೋಡಿದನು. ಆ ಅಧ್ಯಕ್ಷನ ಮಗನು ಸಹ ಅಲ್ಲಿದ್ದನು. ಅವನು ತನ್ನ ಮಗನಿಗೆ, ಹೋಗಿ ಆ ಮನುಷ್ಯನಿಗೆ ಏನು ಬೇಕೆಂದು ವಿಚಾರಿಸು ಎಂದು ಹೇಳಿದನು. ಆ ಮಗನು ಆ ಮನುಷ್ಯನ ಬಳಿಗೆ ಬಂದು ಅವನ ಹತ್ತಿರ ಕೆಳಗೆ ಕೂತುಕೊಂಡು ಅವನಿಗೆ, ಸರ್, ನಾನೇನಾದರೂ ನಿಮಗೆ ಸಹಾಯ ಮಾಡಲು? ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಮತ್ತು ನೀವು ಯಾಕೆ ಬೇಸರಗೊಂಡಿದ್ದೀರಿ ಎಂದು ಕೇಳಿದನು. ಅದಕ್ಕೆ ಆ ಮನುಷ್ಯನು, ನಾನು ದೇಶದ ಅಧ್ಯಕ್ಷನನ್ನು ನೋಡಬೇಕು, ಆದರೆ ಅದು ಅಸಾಧ್ಯವಾಗಿದೆ, ನನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು ಅಂದನು. ಆ ಯವನಸ್ಥನು ಅವನಿಗೆ, ನಾನು ದೇಶದ ಅಧ್ಯಕ್ಷನ ಮಗ ಮತ್ತು ನಿಮಗೆ ಸಹಾಯ ಮಾಡುವುದಕ್ಕೆ ನನ್ನ ತಂದೆಯು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ, ನನ್ನ ಜೊತೆಗೆ ಬನ್ನಿರಿ ಅಂದನು. ಹಾಗಾಗಿ ಆ ಮನುಷ್ಯನು ಆ ಮಗನ ಜೊತೆಯಲ್ಲೇ ಅಧ್ಯಕ್ಷನ ಅರಮನೆಯ ಹೊರಬಾಗಿಲಿನ ಹತ್ತಿರ ಬಂದನು. ಅವರು ಅಲ್ಲಿಂದ ಅರಮನೆಯೊಳಕ್ಕೆ ಹೋಗುವಾಗ ಈ ಮೊದಲು ಅವನನ್ನು ತಡೆದಿದ್ದ ಆ ಕಾವಲುಗಾರನು ಅವರಿಗೆ ದೊಡ್ಡ ಗೌರವದೊಂದಿಗೆ ವಂದಿಸಿದನು. ಆ ಅಧ್ಯಕ್ಷನ ಮಗನು ಅವನಿಗೆ ಧರಿಸಿಕೊಳ್ಳುವುದಕ್ಕೆ ಸುಂದರವಾದ ಉಡುಪನ್ನು ಕೊಟ್ಟನು ಮತ್ತು ಅವರಿಬ್ಬರೂ ಒಟ್ಟಿಗೆ ಅರಮನೆಯೊಳಕ್ಕೆ ಬಂದರು. ಹೀಗೆ ಅಧ್ಯಕ್ಷನ ಮಗನ ಅಧಿಕಾರದ ಸಹಾಯದ ನಿಮಿತ್ತದಿಂದ ಆ ಮನುಷ್ಯನು ಅಧ್ಯಕ್ಷನ ಅರಮನೆಯೊಳಕ್ಕೆ ಪ್ರವೇಶಿಸಿ ಆತನನ್ನು ಕಂಡನು. ಸ್ನೇಹಿತರೆ, ರಾಜಾದಿರಾಜನ ಅರಮನೆಯಾಗಿರುವ ಪರದೈಸಿಗೆ ಪ್ರವೇಶಿಸುವುದಕ್ಕೆ ಇಷ್ಟಪಡುವವರಿಗೆ ಸಹ ಇದೇ ರೀತಿಯಾಗುತ್ತದೆ. ವಿಶ್ವವನ್ನು ಆಳುವ ದೇವರು ಉನ್ನತನೂ ಮತ್ತು ಪರಿಶುದ್ಧನೂ ಆಗಿದ್ದಾನೆ. ನಾವು ಯಾವುದೋ ಒಂದು ರೀತಿಯಲ್ಲಿ ಆತನ ಮಹಿಮೆಯುಳ್ಳ ಸನ್ನಿಧಿಯೊಳಗೆ ಪ್ರವೇಶಿಸುವುದಕ್ಕಾಗುವುದಿಲ್ಲ. ನಮ್ಮ ಸ್ವಂತ ಪರಿಶ್ರಮಗಳು ಆತನ ಪ್ರಸನ್ನತೆಯೊಳಗೆ ಪ್ರವೇಶಾಧಿಕಾರವನ್ನು ಎಂದಿಗೂ ಸಂಪಾದಿಸಿಕೊಡುವುದಿಲ್ಲ. ತನ್ನ ದುರ್ಬಲವಾದ ಸ್ವಂತ ಪರಿಶ್ರಮಗಳಿಂದ ಅಧ್ಯಕ್ಷನ ಮನೆಯೊಳಗೆ ಪ್ರವೇಶಿಸುವುದಕ್ಕೆ ಪ್ರಯತ್ನಿಸಿದಂತ ಆ ಬಡ ಮನುಷ್ಯನ ಹಾಗೆ ನಾವೆಲ್ಲರೂ ಇದ್ದೇವೆ. ವಾಕ್ಯ ಹೇಳುವುದೇನೆಂದರೆ, ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ಪರದೈಸು ಒಂದು ಪರಿಶುದ್ಧವಾದ ಸ್ಥಳ, ಅದರಲ್ಲಿ ಹೊಲೆಯಾದದೊಂದೂ ಸೇರುವುದಿಲ್ಲ. ಅಸಹ್ಯವಾದದೊಂದೂ ಸುಳ್ಳಾದದ್ದನ್ನೂ ನಡೆಸುವವನೂ ಸೇರುವುದಿಲ್ಲ. ಅಲ್ಲಿಂದ ಬಂದಿರುವ ಪರಿಶುದ್ಧನೊಬ್ಬನ ಹೊರತಾಗಿ ಬೇರೆ ಯಾರು ನಮ್ಮನ್ನು ಆ ಪರಿಶುದ್ಧವಾದ ಸ್ಥಳದೊಳಕ್ಕೆ ಸೇರಿಸುವುದಿಲ್ಲ. ಉನ್ನತದಲ್ಲಿರುವ ದೇವರ ನಿತ್ಯ ಪುತ್ರನು, ದೇವರ ಕುರಿಮರಿಯು, ಪರದೈಸಿನಿಂದ ಬಂದವನು, ಪಾಪವನ್ನು ತೆಗೆದು ಹಾಕುವುದಕ್ಕೆ ಒಂದು ಯಜ್ಞದ ಹಾಗೆ ಮರಣ ಹೊಂದಿದವನು ಮತ್ತು ಸತ್ತವರೊಳಗಿಂದ ಎದ್ದು ಬಂದು ಪರದೈಸಿಗೆ ಹಿಂದಿರುಗಿ ಹೋಗಿರುವ ಯೇಸು ಕ್ರಿಸ್ತನೇ ಆ ಪರಿಶುದ್ಧ ವ್ಯಕ್ತಿ. ಹಾಗಾದರೆ ಯಾರು ಪರದೈಸಿಗೆ ಹೋಗುತ್ತಾರೆ? ವಿಮೋಚಕನಾದ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ಆತನು ಸುರಿಸಿದ ರಕ್ತದಲ್ಲಿ ಶುದ್ಧೀಕರಿಸಲ್ಪಟ್ಟವರು ಮಾತ್ರ ಅಲ್ಲಿಗೆ ಹೋಗುತ್ತಾರೆ. ಅದಕ್ಕಾಗಿಯೇ ವಾಕ್ಯವು ಹೀಗೆ ಹೇಳುತ್ತದೆ, ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ರೋಮಾಪುರ 3ನೇ ಅಧ್ಯಾಯ 22-25 ವಚನಗಳು. ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ, ದೇವರ ಸಾಕ್ಷಿಯು ಅದಕ್ಕಿಂತ ವಿಶೇಷವಾಗಿದೆ. ದೇವರು ಕೊಟ್ಟ ಸಾಕ್ಷಿ ಏನೆಂದರೆ, ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದ್ದೆ. ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲೇ ಹೊಂದಿದ್ದಾನೆ. ದೇವರನ್ನು ನಂಬದವನು ಆತನನ್ನು ಸುಳ್ಳುಗಾರನನ್ನಾಗಿ ಮಾಡಿದ್ದಾನೆ. ಹೇಗೆಂದರೆ, ದೇವರು ತನ್ನ ಮಗನ ವಿಷಯವಾಗಿ ಹೇಳಿರುವ ಸಾಕ್ಷಿಯಲ್ಲಿ ಅವನು ನಂಬಿಕೆ ಇಡಲಿಲ್ಲ. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವವುಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಈ ದಿನ ನೀವು ಯಾರು ಇದನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ, ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ತಿಳಿದಿದೆಯಾ? ನೀವು ಪರದೈಸಿಗೆ ಹೋಗುತ್ತೀರಿ ಮತ್ತು ಎಂದೆಂದಿಗೂ ದೇವರ ಸನ್ನಿಧಿಯಲ್ಲಿ ಉಲ್ಲಾಸ ಪಡುತ್ತೀರಿ ಎಂಬುದು ನಿಮಗೆ ನಿಶ್ಚಿತವಿದೆಯಾ? ನೀವು ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದೀರೋ? ನಿಮ್ಮ ಹೆಸರು ಕುರಿಮರಿಯ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದಿದೆಯೋ? ದೇವರು ಇದೆಲ್ಲದರೊಳಗೆ ನಿಮಗೆ ವಿವೇಕವನ್ನು ಕೊಡುವುದಕ್ಕೆ ಇಷ್ಟಪಡುತ್ತಾನಾದ್ದರಿಂದ ಈ ದಿನ ನೀವು ಓದಿದ್ದರ ಕುರಿತು ಜಾಗ್ರತೆಯಿಂದ ಆಲೋಚಿಸಿರಿ. ಆತನ ಪರಿಶುದ್ಧ ವಾಕ್ಯದಿಂದ ಈ ರೋಮಾಂಚಕಾರಿಯಾದ ವಚನವನ್ನು ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನೂ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. 1 ಕೊರಿಂಥ 2ನೇ ಅಧ್ಯಾಯ 9ನೇ ವಚನ.
ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದಾದರೆ ನಮಗೆ ನೀವು SMS ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.